ஹரி ஓம் ஸ்ரீ குருப்பியோ நம. அப்ரமம் பங்கரஹிதம் அஜடம் விம்னம் சதா அனந்த தீர்த்தமத்லம் வதே தாபத்ரயாபம் மித்யா சித்தாந்த துத்தாந்த வித்வம்ஷண விசக்ஷண ஜெய்தீத்தா கத்தனி பாததாம் நோ ஹிருதம்பரே அத்திகல்பித கல்போயம் பிரத்யத்திக கேசரி வியாசதீர்த்த உர்பூயாத் அஸ்மதிஷ்டாத சித்தே தப்போ வித்யா விரக்தியாதி சுக்னோகாகரானம் வாஜிராஜகுருன் வந்தே ஹை கிருப்தாஷ்யான் பூஜ்ய ராகவேந்திராய சச்சிதர்மரதாய ச பரதாங்க பருக்ஷாய நமதாம் காமதேனவே துர்வாதித்தாந்திரவையே வைஷ்ணவேந்தி வரேந்தவே ஸ்ரீ ராகவேந்து குருவே நமோ அத்தியந்ததையாளவே அஜான திமிரச்சேதம் புத்திசம்பத்ததாயகம் விஜான விமலம் சாந்தம் விஜயாட்சி குரும்பஜே ஆகதாதிகாரம் ஆகமார்த்த விஷாதம் தியாகபோக சமாயக்தம் பாகண்ணாரிய குரும்பஜே நிரஜேஷ் நிபாகாரம் ஜெகதீஷ பதாஸ்ரயம் ஜெகதீதல விக்கியாதம் ஜெகநாத குரும்பஜே ஆபாதமொழி பர்யந்தம் குருநாமாக்கம் ஸ்மரே தென விக்னாக பிரஷ்யந்தி சித்தியம் ச மனோரதாக ஹரி ஓம் ஸ்ரீ குருப்பியோ நம. நாவு ಅಧಿಕ ಮಾಸದ ಪ್ರಯುಕ್ತವಾಗಿ ಪ್ರತಿದಿನ ಹರಿಕಥಾಮೃತಸಾರ ಪಾರಾಯಣ ಅನ್ನುವುದನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು 8ನೇ ದಿನ 9ನೇ ಸಂಧಿ. ಇದಕ್ಕೆ ಜೀವಪ್ರಕ್ರಿಯೆ ಸಂಧಿ ಅಂತಲೂ ಕರೀತಾರೆ, ವರ್ಣಪ್ರಕ್ರಿಯಾ ಸಂಧಿ ಇಲ್ಲ ಜೀವಪ್ರಕರಣ ಸಂಧಿ ಇಲ್ಲ ಉದಾತ್ತ ಅನುದಾತ್ತ ಸಂಧಿ, ಹೀಗೆ ಬೇರೆ ಬೇರೆ ಹೆಸರುಗಳಿವೆ. ಈ ಹೆಸರುಗಳಲ್ಲಿ ಅರ್ಥ ಸಾಮ್ಯತೆ ಕಾಣಿಸೋದಿಲ್ಲ. ವರ್ಣ ಪ್ರಕ್ರಿಯೆ ಬೇರೆ, ಜೀವ ಪ್ರಕರಣವೇ ಬೇರೆ, ಉದಾತ್ತ ಅನುದಾತ್ತಗಳೇ ಬೇರೆ. ಯಾಕೆ ಈ ಯಾವ ಹೆಸರು ಇದಕ್ಕೆ, ಯಾಕೆ ಇಷ್ಟು ಹೆಸರುಗಳು ಬಂತು ಅಂತ ಅನ್ನಿಸ್ಬಹುದು. ಆದರೆ ವರ್ಣಗಳು ಅಂತ ಹೇಳಿದರೆ ಅಕಾರದಿಂದ ಅ ಆ ಇ ಉ ಅಂತ ಇರುವಂಥದ್ದು, ಅದರ ಹಿಡ್ಕೊಂಡು ಕ್ಷಕಾರವರೆಗೂ ಇರುವ 51 ಅಕ್ಷರಗಳಲ್ಲಿ ಆ ಅಕ್ಷರಗಳು, ಆ ವರ್ಣಗಳು 51 ಭಗವದ್ ರೂಪಗಳನ್ನು ಪ್ರತಿಪಾದನೆ ಮಾಡುತ್ತೆ. ಅಕಾರ, ಅಜ, ಆ, ಆನಂದ, ಈ, ಇಂದ್ರ, ಈ, ಈಶ, ಹೀಗೆ ಕೊನೆಗೆ ಕ್ಷಕಾರ, ಲಕ್ಷ್ಮೀ, ನರಸಿಂಹ, ಹೀಗೆ ಭಗವಂತನ ರೂಪಗಳನ್ನು ಹೇಳುವಂಥದ್ದು. ಈ ಭಗವಂತನ ರೂಪಗಳನ್ನು ವರ್ಣಿಸುತ್ತಾದ್ದರಿಂದ ವರ್ಣಗಳು, ಭಗವಂತನನ್ನು ವರ್ಣನೆ ಮಾಡುವುದು ವರ್ಣನಗಳು. ಹಾಗೆ ಅಕ್ಷರಗಳಂತ ಹೇಳಿದಾಗ ಅಕ್ಷರ, ಅಕ್ಷರ ಚತುರ್ವಿಧ ನಾಶದ ಹಿಂದನಾದ ಅಕ್ಷರ ಪರಮಾತ್ಮನು ಅವನನ್ನು ಅಕ್ಷರವಾಗಿ ಯಾವಾಗಲೂ ನಾಶವಿಲ್ಲದೆ ಇರುವಂತಹ ಈ ವರ್ಣಗಳು, ಅವನು ಕೊಟ್ಟಿರುವಂತಹ ಅಕ್ಷರತ್ವದಿಂದ ಕೂಡಿದ ಈ ಅಕ್ಷರಗಳು ಅವನನ್ನು ತಿಳಿಸಿಕೊಡುತ್ತೆ, ಆದ್ದರಿಂದ ಅವು ಅಕ್ಷರಗಳಾಯಿತು. ಅದೇ ವಿಧವಾಗಿ ಸ್ವರಗಳಂತೇಳಿದೆ ನಾವು, ಸರಿಗಮಪದನಿಸ ಅನ್ನೋದು ಸಪ್ತ ಸ್ವರಗಳಂತೀವಿ. ಅಷ್ಟೇ ಅಲ್ಲದೆ ಉದಾತ್ತ, ಅನುದಾತ್ತ, ಪ್ರಚಯ, ಸ್ವರಿತ, ಸಂಧಿ, ವಿಸರ್ಗ, ಬಿಂದು ಇತ್ಯಾದಿ. ಅಂದರೆ ನಾವು ಸ್ವರಗಳಲ್ಲಿ ಹೆಚ್ಚಾಗಿ ಮೇಲಿನ ಸ್ವರ ಹೇಳುವಂಥದ್ದು ಉದಾತ್ತ, ಕೆಳಗಿನ ಸ್ವರ ಅನುದಾತ್ತ, ಹೀಗೆ ಬೇರೆ ಬೇರೆ ವಿಧವಾದ ಸ್ವರಗಳು. ಯಾಕೆ ಸ್ವರ ಅಂದರೆ ಸ್ವರ ಭಾವನೆಯನ್ನು ಕೊಡುತ್ತೆ. ಆದ್ದರಿಂದ ಈ ಸ್ವರಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅಂಥೇಳಿ, ಆ ಭಗವಂತನ ರೂಪಗಳು, ಆ ನಾಮಗಳು, ಆ ಉಪಾಸನೆ ಮಾಡುವುದು ನಿರಂತರ ಮಾಡಬೇಕು ಅನ್ನುವುದನ್ನು ಈ ಸಾಧನೆ ಮಾಡುವವರು ಭೂಮಿಯಲ್ಲಿ ನಾವು ಹೀಗೆ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಡುತ್ತಾದ್ದರಿಂದ ವರ್ಣ ಪ್ರಕ್ರಿಯೆಗಳು, ಸೊ ವರ್ಣ ಪ್ರಕ್ರಿಯ, ವರ್ಣ ಪ್ರತಿಪಾದ್ಯ ಭಗವದ್ ರೂಪಗಳು ನಮ್ಮ ಒಳಗೆ ಬಿಂಬ ರೂಪನಾಗಿದ್ದು ಅವನು ಕ್ರಿಯೆಗಳನ್ನು ಮಾಡಿಸ್ತಾನಾದ್ದರಿಂದ ಅದು ವರ್ಣ ಪ್ರಕ್ರಿಯ. ಅವನು ಜೀವಗಳಲ್ಲಿ ಪ್ರಕರಣ ಚೆನ್ನಾಗಿ ಅವ ಜೀವರ ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲ ಅದರ ಒಳಗೂ ನಿಂತು ಅವನು ಎಲ್ಲ ಸಾಧನೆಗಳನ್ನು ಜೀವರಿಂದ ಮಾಡಿಸ್ತಾನಾದ್ದರಿಂದ ಜೀವ ಪ್ರಕರಣ ಸಂಧಿ. ಅದೇ ವಿಧವಾಗಿ ಈ ಸ್ವರಗಳಲ್ಲಿ ಇದ್ದು ಆ ಸ್ವರಗಳು ಸ್ವರಮಣ ಸ್ವತಂತ್ರವಾಗಿ ರಮಣತ್ವೇನಂತ್ಯ ಆನಂದಪೂರ್ಣಾದ ಭಗವಂತನನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕನ್ನೋದು ತಿಳಿಸಿಕೊಡುತ್ತಾದ್ದರಿಂದ ಈ ಉದಾತ್ತ ಅನುದಾತ್ತ ಸಂಧಿ ಅನ್ನೋದು. ಸೊ ಈ ಎಲ್ಲ ಹೆಸರುಗಳ ಕೂಡ ಯುಕ್ತಿಯುಕ್ತವಾಗಿಯೇ ಇದೆ. ಈ ವಿಧವಾಗಿ ಮೊದಲನೇ ಪದ್ಯ ನಾವು ಆ ಭಗವಂತನ ಆ ರೂಪ ಉಪಾಸನ, ತತ್ತದ್ನಾಮ ತತ್ತದ್ರೂಪ ಉಪಾಸನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟರೆ, ಎರಡನೇ ಪದ್ಯ ನಾವು ಅಲ್ಲಿ ಆ ಸಾಧನೆ ಮಾಡುವಾಗ ಎಂತಹ ತತ್ವನಿಷ್ಠೆಯನ್ನು ಇರಬೇಕನ್ನುವುದನ್ನು ತಿಳಿಸಿಕೊಡುತ್ತೆ. ನಾವು ಸಾಧನೆ ಮಾಡುವಾಗ ಭಕ್ತರು ಯಾರಿದ್ದಾರೋ ಅವರ ಭಕ್ತರಲ್ಲಿ ಭಕ್ತಿ ಭಾವವನ್ನು, ಅವರಲ್ಲಿ ಕೂಡ ಒಂದು ಪ್ರೀತಿ ಭಾವವನ್ನು ತೋರಿಸುವುದು, ಪ್ರಪಂಚದಲ್ಲಿ ತುಚ್ಛವಾದ ವಿಷಯಗಳಲ್ಲಿ ವೈರಾಗ್ಯ, ಅದೇ ವಿಧವಾಗಿ ತಪ್ಪು ತಿಳುವಳಿಕೆ ಕೊಡುವಂತಹ ಮಿಥ್ಯಾವಾದಗಳಲ್ಲಿ ನಮಗೆ ನಿರಸನ ಭಾವ ಇರಬೇಕು. ಜೀವರಾಶಿಗಳಲ್ಲಿ ಎಲ್ಲವರೂ ಕೂಡ ಭಗವಂತ ಲಕ್ಷ್ಮೀಪತಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ಅವರವರ ಮನೋ ಅಭೀಷ್ಟಗಳನ್ನು ಹೇಗೆ ಮಾಡ್ತಾನೆ ಅನ್ನುವುದನ್ನು ಯಜ್ಞ ತಿಳಿಸ್ಕೊಂಡು ಮಾಡುವುದೇ ಯಜ್ಞ, ಅದೇ ಪೂಜಾ, ಅದೇ ಭಗವಂತನ ಸೇವೆ ಅಂತ ತಿಳ್ಕೊಳ್ಳು ಅಂತ ಭಾವನೆ ಇರಬೇಕನ್ನುವುದು ನಮಗೆ ತಿಳಿಸಿಕೊಟ್ರೆ, ಮೂರನೇ ಪದ್ಯದಲ್ಲಿ ಆ ಜೀವ ಪ್ರಕರಣ ಅಂತ ಹೇಳಿದಂತೆ ಆ ಜೀವರಾಶಿಗಳಲ್ಲಿ ಎಲ್ಲರೂ ಕೂಡ ಸಾಧನೆ ಮಾಡಬೇಕಂದ್ರೆ ಈ ಸ್ಥೂಲ ದೇಹದ ಮೂಲಕವಾಗಿ ಮಾತ್ರ ಸಾಧನೆ ಮಾಡಲಿಕ್ಕಾಗತ್ತೆ. ಈ ಸ್ಥೂಲ ದೇಹದಲ್ಲಿ ಇರುವಂತಹ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳಲ್ಲಿ ಸ್ಥೂಲತ್ವೇನ ಇರುವಂತಹ ಪೃಥ್ವಿ, ಜಲ ಮತ್ತು ಅಗ್ನಿ ತತ್ವಗಳು, ಈ 13 ತತ್ವಗಳ ಒಳಗಿರುವ ಆ ಭಗವಂತನ ತ್ರಿದಶ ರೂಪಗಳನ್ನು ನಾವು ಏಕಾತ್ಮ ಅನ್ನುವ ಭಗವಂತನನ್ನು ಧ್ಯಾನ ಮಾಡುವುದರ ಮೂಲಕವಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಅವನು ಬಿಂಬರೂಪನಾಗಿ ಇದ್ದು ಆ ಭಗವಂತ ಮುಖ್ಯ ಪ್ರಾಣ ಅಂತರ್ಗತನಾಗಿ ಇದ್ದು ಜೀವರ ಅನುಭವಕ್ಕೆ ಬರುವಂತೆ ಎಲ್ಲ ಸಾಧನೆಯನ್ನು ಮಾಡಿಸಿ ಅವರಿಗೆ ಕೊಡಬೇಕಾಗಿದ್ದ ಫಲಗಳನ್ನು ಕೊಟ್ಟು ಭಗವಂತ ಸಾಧನೆಯನ್ನು ಮಾಡಿಸ್ತಾನೆ ಅನ್ನುವುದು. ಅದೇ ವಿಧವಾಗಿ ನಮಗೆ 3 ವಿಧವಾದ ಕರ್ಮಗಳು, ಇನ್ನೊಂದು ಅಂದರೆ ಕರ್ಮಗಳು ಅನೇಕ ರೀತಿಯಲ್ಲಿ ವಿಭಾಗ ಮಾಡ್ತೀವಿ, ಆದರೆ ಒಂದು ವಿಧವಾದ ವಿಭಾಗ ಏನಂತ ಹೇಳಿದರೆ ದೇಹದಿಂದ ಮಾಡುವ ಕರ್ಮಗಳು, ಬೇರೆ ಬೇರೆ ಪ್ರದೇಶಗಳಲ್ಲಿ ಆಯಾ ಪ್ರದೇಶಕ್ಕೆ ಅನುಸಾರವಾಗಿ ಮಾಡುವಂತಹ ಕರ್ಮಗಳು, ಬೇರೆ ಬೇರೆ ಕಾಲಗಳಲ್ಲಿ ಆ ಕಾಲಕ್ಕೆ ಅನುಸಾರವಾಗಿ ಮಾಡಬೇಕಾದಂತಹ ಕರ್ಮಗಳು, ಅದಕ್ಕೆ ದೈಹಿಕ, ದೈಶಿಕ, ಕಾಲಿಕ ಕರ್ಮಗಳು ಅಂತ ಕರೀತಾರೆ. ಈ ವಿಧವಾದಂತಹ 3 ವಿಧವಾದ ಕರ್ಮಗಳನ್ನು ಮಾಡಿಸ್ತಾ ಭಗವಂತ 3 ರೂಪಗಳಿಂದ ಕಂಸಾರಿ, ಭಾರ್ಗವ, ಹಯಗ್ರೀವ ಅಂತೇಳಿ ಶ್ರೀಕೃಷ್ಣ, ಪರಶುರಾಮ ಆಮೇಲೆ ಹಯಗ್ರೀವ ರೂಪಗಳಲ್ಲಿದ್ದು ಭಗವಂತ ಈ 3 ವಿಧವಾದ ಕರ್ಮಗಳನ್ನು ಜೀವರಿಂದ ಮಾಡಿಸ್ತಾನೆ. 3 ವಿಧವಾದ ಜೀವರಾಶಿಗಳಿರ್ತಾರೆ, ಸಾತ್ವಿಕ, ರಾಶಿಕ, ತಾಮಸಿಕರು, ಅವರೆಲ್ಲರ ಒಳಗೆ ಕೂಡ ಅವನೇ ಬಿಂಬರೂಪನಾಗಿದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರಲ್ಲಿ ಆ ಭಗವಂತ ಅವರವರ ಯೋಗ್ಯತೆ ತಕ್ಕಂತೆ ಅವರಿಂದ ಕರ್ಮಗಳನ್ನು ಮಾಡಿಸ್ತಾನೆ, ಅವರಿಗೆ ಕೊಡಬೇಕಾಗಿದ್ದ ಫಲಗಳನ್ನು ಕೊಡ್ತಾನೆ. ಆದರೆ ಅವನು ಜಗದ್ವಿಲಕ್ಷಣ, ಯಾರ ಪ್ರಭಾವವು ಅವನ ಮೇಲೆ ಇರೋದಿಲ್ಲ, ಸರ್ವಸಾರ ಭುಕ್ತ ಅವನು ಆಗಿದ್ದಾನೆ, ಸಾರಭುಕ್ತ ಅವನು ಸ್ವಾಖ್ಯರಸಗಳನ್ನು ಸ್ವೀಕಾರ ಮಾಡಿದೆ, ಮಿಕ್ಕವರಿಗೆ ಅವರವರಿಗೆ ಕೊಡಬೇಕಾಗಿದ ಫಲಗಳನ್ನು ಕೊಟ್ಟು ಅವರಿಂದ ಸುಖ ದುಃಖಗಳ ಅನುಭವ ಅವರಿಗೆ ಬರುವಂತೆ ಮಾಡ್ತಾನೆ ಭಗವಂತ ಅನ್ನುವ ಈ ವಿಧವಾದ ಚಿಂತನೆ. ಅಷ್ಟೇ ಅಲ್ಲದೆ ಅಷ್ಟದಲ ಕಮಲಗಳಲ್ಲಿ ಅವನು ಸಂಚಾರ ಮಾಡ್ತಾ ಅವರವರ ಬೇರೆ ಬೇರೆ ಸಮಯಗಳಲ್ಲಿ ಅವರಿಗೆ ಬರಬೇಕಾಗಿದ ಭಾವನೆಗಳನ್ನು ಹೇಗೆ ಹೇಗೆ ಒಂದೊಂದು ದಳದಲ್ಲಿ ಒಂದೊಂದು ವಿಧವಾದ ಭಾವನೆಗಳನ್ನು ಭಗವಂತ ಹ್ಯಾಕ್ ಕೊಡ್ತಾನೆ ಅನ್ನುವ ಅನುಸಂಧಾನ, ಹೀಗೆ ಅನೇಕ ಅಂಶಗಳನ್ನು ಈ ಸಂಧಿಯಲ್ಲಿ ದಾಸರು ನಿರೂಪಣೆ ಮಾಡಿದ್ದಾರೆ.